ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ನಂಬಿಕೆಯಿಂದ ವಿಧೇಯತೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಂಬಿಕೆ ಅಂದ ತಕ್ಷಣ ನಮಗೆಲ್ಲರಿಗೂ ಜ್ಞಾಪಕ ಬರ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರೆಂದರೆ ಅಬ್ರಹಾಮ. ನಂಬಿಕೆಯ ಪಿತಾಮಹ ಎಂಬುದಾಗಿ ಸತ್ಯವೇದ ಹೇಳುವಂತದಾಗಿದೆ. ಅಬ್ರಹಾಮನ ಜೀವಿತದಲ್ಲಿ ಮತ್ತು ಈ ನಂಬಿಕೆಗೂ ವಿಧೇಯತ್ವಕ್ಕೂ ಇರತಕ್ಕಂತಹ ಸಂಬಂಧ ಏನು ಅನ್ನುವಂತಹ ಒಂದು ಸಂದೇಶವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಕೃಪೆಯಿಂದ ಮತ್ತೊಂದು ಆವರ್ತಿ ನಂಬಿಕೆಯಿಂದ ಹೇಗೆ ವಿಧೇಯರಾಗ್ತಕ್ಕಂಥದ್ದು ಅನ್ನುವಂತಹ ಒಂದು ವಿಚಾರವನ್ನು ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಅಪ್ಪ, ನಿನ್ನ ಕೃಪೆಯಿಂದ, ನಿನ್ನ ವರದಾನದಿಂದ ಈ ಸಂದೇಶವನ್ನು ಕೇಳುವಾಗ ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅಬ್ರಹಾಮನಲ್ಲಿ ಇದ್ದಂತಹ ನಂಬಿಕೆಯನ್ನು ನಮ್ಮಲ್ಲೂ ಹುಟ್ಟಿಸು ಸ್ವಾಮಿ. ಆ ನಿಟ್ಟಿನಲ್ಲಿ ನಾವು ನಿನ್ನ ಎಲ್ಲ ಆಜ್ಞೆಗಳಿಗೂ ವಿಧೇಯರಾಗಿ ನಿನಗೆ ಮೆಚ್ಚುಗೆಯಾಗಿ ಜೀವಿಸಲು ಸಹಾಯ ಮಾಡು. ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅಬ್ರಹಾಮ ನಂಬಿಕೆಯ ಪಿತಾಮಹ ಎಂಬುದಾಗಿ ನಾವು ಕರೆಯುವಂತಿವರಾಗಿದ್ದೇವೆ. ಯಾಕೆಂದರೆ ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾದನು. ಯಾವ ರೀತಿಯಲ್ಲಿ ವಿಧೇಯನಾದನು ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ಜೀವಿಸಿದಂತಹ ಒಂದು ಸ್ಥಳ ವಿಗ್ರಹಾರಾಧನೆಯಿಂದ ಕೂಡಿದಂತಹ ಒಂದು ಸ್ಥಳವಾಗಿತ್ತು. ಅಂತಹ ಒಂದು ಸ್ಥಳದಿಂದ ದೇವರು ಅವನನ್ನು ಕರೆಯುವಂಥವರಾಗಿದ್ದಾರೆ. ಆತನು ಜೀವಿಸಿದಂತಹ ಆ ಒಂದು ಸ್ಥಳ ಐಶ್ವರ್ಯದಿಂದಲೂ ಸಂಪತ್ತಿನಿಂದಲೂ ಉತ್ತಮ ಫಲಭರಿತವಾದಂತಹ ಸ್ಥಳ, ಅಂತಹ ಸ್ಥಳದಿಂದ ಅವನನ್ನು ಕರೆಯುವಂಥವರಾಗಿದ್ದಾರೆ. ಹೇಗೆ ಕರೆಯುವಂಥವನಾಗಿದ್ದಾನೆ, ಏನು ತಿಳಿಸ್ತಕ್ಕಂಥವನಾಗಿದ್ದಾನೆ ದೇವರು ಅಂದರೆ, ಆದಿಕಾಂಡ ಪುಸ್ತಕ 12:1-3 ತನಕ ನಾವು ಓದುವುದಾದರೆ, ಯೆಹೋವನು ಅಬ್ರಹಾಮನಿಗೆ, ನೀನು ನಿನ್ನ ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ದೇವರು ಹೇಳ್ತಕ್ಕಂಥವನಾಗಿದ್ದಾನೆ, ನೀನು ನಿನ್ನ ಸ್ವದೇಶವನ್ನು, ನಿನ್ನ ಬಂಧು ಬಳಗವನ್ನು, ಸಂಬಂಧವನ್ನು, ತಂದೆಯ ಮನೆಯನ್ನು, ಸಂಪೂರ್ಣವಾಗಿ ನೀನು ಇರ್ತಕ್ಕಂತಹ ಸ್ಥಳವನ್ನು, ನಿನ್ನ ಸಂಬಂಧವನ್ನು, ನಿನ್ನ ಕುಟುಂಬವನ್ನು ಬಿಟ್ಟು ನಾನು ತೋರಿಸ್ತಕ್ಕಂತಹ ಆ ಒಂದು ಸ್ಥಳಕ್ಕೆ ಹೋಗು ಎಂಬುದಾಗಿ ದೇವರು ಅಬ್ರಹಾಮನನ್ನು ಕರೆಯುವಂಥವರಾಗಿದ್ದಾರೆ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಆಶೀರ್ವದಿಸುವವರು ನಾನು ಆಶೀರ್ವದಿಸುವೆನು. ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ದೇವರು ಹೇಳುವಂಥವರಾಗಿದ್ದಾನೆ. ಪ್ರಿಯ ಕೇಳುಗರೇ, ಅಬ್ರಹಾಮನನ್ನು ದೇವರು ಕರೆಯುವಂಥವರಾಗಿದ್ದಾರೆ. ಅಬ್ರಹಾಮ ತಾನು ದೇವರ ಜೊತೆಯಲ್ಲಿ ಈ ಒಂದು ಒಡಂಬಡಿಕೆಯನ್ನು ಈ ರೀತಿಯಾಗಿ ದೇವರು ಅವನನ್ನು ಕರೆಯುವಂತಹ ಸಂದರ್ಭದಲ್ಲಿ ಅಬ್ರಹಾಮನಿಗೆ ಎಷ್ಟು ವಯಸ್ಸಾಗಿತ್ತು ಅಂದರೆ 75 ವರ್ಷವಾಗಿತ್ತು. ಪ್ರಿಯ ಕೇಳುಗರೆ, ಈ ಒಂದು 75ನೇ ವರ್ಷದಲ್ಲಿ ಅಬ್ರಹಾಮನಿಗೆ ದೇವರು ಒಂದು ಸಂದೇಶವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಅದೇನೆಂದರೆ, ನೀನು ನಿನ್ನ ಸ್ವದೇಶವನ್ನು, ನಿನ್ನ ಬಂಧು ಬಳಗವನ್ನು, ನಿನ್ನ ತಂದೆ ಮನೆಯನ್ನು ಬಿಟ್ಟು ಹೊರಬರಬೇಕು ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ. ನಾನು ತೋರಿಸ್ತಕ್ಕಂಥ ಸ್ಥಳಕ್ಕೆ ನೀನು ಹೋಗಬೇಕು ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅಬ್ರಹಾಮನ ಜೊತೆಯಲ್ಲಿ ಯೆಹೋವನು ಹೇಳಿದ ಪ್ರಕಾರ ಅಬ್ರಹಾಮನು ಹೊರಡತಕ್ಕಂಥವನಾಗಿದ್ದಾನೆ. 4ನೇ ವಚನವನ್ನು ನೋಡಬೇಕಾದ್ರೆ, ಅವನ ಸಂಗಡ ಯಾರು ಹೋಗ್ತಕ್ಕಂಥವರಾಗಿದ್ದಾರೆ ಅಂದರೆ ಲೋಟನು ಸಹ ಹೋಗ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಯೆಹೋವನು ಹೇಳಿದ ಪ್ರಕಾರ ಅಬ್ರಹಾಮನು ಹೊರಟು ಹೋದನು, ಲೋಟನು ಅವನ ಸಂಗಡ ಹೋದನು. ಅಬ್ರಹಾಮನು ಹಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷವಾಗಿದ್ದನು ಎಂಬುದಾಗಿ 4ನೇ ವಚನದಲ್ಲಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ನಂಬಿಕೆಯ ಮೂಲಕ ಆತನ ಏನು ಮಾಡ್ತಕ್ಕಂಥವನಾಗಿದ್ದಾನೆ ಅಂದರೆ ದೇವರ ಆಜ್ಞೆಗೆ ವಿಧೇಯನಾಗ್ತಕ್ಕಂಥವನಾಗಿದ್ದಾನೆ. ದೇವರು ಬಿಟ್ಟು ಬಂದ ತಕ್ಷಣ ಆತನು ಬಿಟ್ಟು ಬರತಕ್ಕಂಥವನಾಗಿದ್ದಾನೆ. ಇದಕ್ಕೆ ಕಾರಣ ಏನು, ಇದರ ಫಲಿತಾಂಶವೇನು ಎಂಬುದಾಗಿ ನಾವು ನೋಡಬೇಕಾದರೆ ಹಿಬ್ರಿಯದವರಿಗೆ ಬರೆದ ಪತ್ರಿಕೆ 11:8 ಓದಬೇಕಾದರೆ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟಾಗ ವಿಧೇಯನಾಗಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗುವುದು ಎಲ್ಲಿಗೆ ಎಂದು ತಿಳಿಯದೆ ಹೊರಟನು. ದೇವರು ಅವನನ್ನ ನಿನ್ನ ತಂದೆ ಮನೆಯನ್ನ ನಿನ್ನ ಸ್ವದೇಶವನ್ನ ನಿನ್ನ ಬಂಧು ಬಳಗವನ್ನ ಬಿಟ್ಟು ಬರಬೇಕು ಎಂಬುದಾಗಿ ಕರೀತಕ್ಕಂಥವನಾಗಿದ್ದಾನೆ. ಆತನು ದೇವರು ಕರೆದಂತಹ ಮಾತಿಗೆ ಯಾವ ರೀತಿಯಲ್ಲಿ ವಿಧೇಯನಾಗ್ತಕ್ಕಂಥವನಾಗಿದ್ದಾನೆ ಅಂದ್ರೆ ನಂಬಿಕೆಯಿಂದ ವಿಧೇಯನಾಗ್ತಕ್ಕಂಥವನಾಗಿದ್ದಾನೆ. ತನ್ನ ಎಲ್ಲಿಗೆ ಹೋಗ್ತಕ್ಕಂಥವನಾಗಿದ್ದಾನೆ, ದೇವರೇ ಯಾವ ಸ್ಥಳಕ್ಕೆ ನಾನು ಹೋಗಬೇಕು, ಅಲ್ಲಿ ನೀರಿದೆಯಾ, ನನಗೆ ಊಟ ಇದೆಯಾ, ಸಮೃದ್ಧಿಯಾದಂತಹ ಎಲ್ಲಾ ರೀತಿಯ ಗುಡಾರಗಳಿದೆಯಾ, ಹೇಗೆ ಜೀವಿಸಬೇಕು, ಯಾವುದನ್ನು ಸಹ ಅವನು ಕೇಳದೆ ನಂಬಿಕೆಯಿಂದ ದೇವರ ಕರೆಯುವಿಕೆಯನ್ನ ನಂಬಿಕೆಯಿಂದ ಆತನು ಅಂಗೀಕರಿಸಿಕೊಂಡು ದೇವರು ಹೇಳಿದಂತಹ ಮಾತಿಗೆ ವಿಧೇಯನಾಗಿ ತಾನು ಬಾಧ್ಯಸ್ಥವಾಗಿ ಹೊಂದಬೇಕಾಗಿದ್ದಂತಹ ಸ್ಥಳಕ್ಕೆ ಹೊರಟು ಹೋಗ್ತಕ್ಕಂಥವನಾಗಿದ್ದಾನೆ. ಆ ಸ್ಥಳ ಎಂತಿದ್ದು, ಅಲ್ಲಿ ಏನಿದೆ ಎನ್ನುವುದನ್ನ ಒಂದೂ ಅರಿಯದೆ ಆತನು ಹೊರಟು ಹೋಗ್ತಕ್ಕಂಥವನಾಗಿದ್ದಾನೆ. ಇದನ್ನೇ ಪ್ರಿಯ ಕೇಳುಗರೆ ನಂಬಿಕೆಯಿಂದ ವಿಧೇಯರಾಗ್ತಕ್ಕಂಥದ್ದು ಎಂಬುದಾಗಿ ಕರೀತಕ್ಕಂಥದ್ದು. ಆತನ ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದನು ಅಂದ್ರೆ ಅಪಾರವಾದಂತಹ ನಂಬಿಕೆ ಇಟ್ಟಿದ್ದನು. ಆತನ ನಂಬಿಕೆಗೆ ಇದು ಉದಾಹರಣೆಯಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಕರೆದಂತ ತನ್ನ ತಂದೆಯ ಮಾತಿಗೆ ವಿಧೇಯನಾಗಿ ಆತನು ಹೋಗ್ತಕ್ಕಂಥವನಾಗಿದ್ದಾನೆ. ನಂತರ ಇದೇ ಆಜ್ಞೆಯನ್ನ ದೇವರು ಯಾವ ರೀತಿಯಲ್ಲಿ ಆತನಿಗೆ ಮತ್ತೊಂದು ವಿಧೇಯತ್ವದ ಬಗ್ಗೆ ಕಲಿಸಿಕೊಡ್ತಕ್ಕಂಥವನಾಗಿದ್ದಾನೆ ಅಂದ್ರೆ ಆದಿಕಾಂಡ ಪುಸ್ತಕ 22:2 ಓದಬೇಕಾದ್ರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೇಗೆಂದರೆ ಆತನು ಅವನನ್ನ ಅಬ್ರಹಾಮನೇ ಎಂದು ಕರೆಯಲು ಅವನು ಹೀಗೋ ಇದ್ದೇನೆ ಎಂದು, ಆಗ ಆತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದಂತಹ ಇಸಾಕನನ್ನ ಕರೆದುಕೊಂಡು ಮೋರೆಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನ ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗವಾಗಿ ಅರ್ಪಿಸಬೇಕು ಎಂದು ದೇವರು ಹೇಳುವಂತವನಾಗಿದ್ದಾನೆ. ಮೊದಲನೇದಾಗಿ ಅವನು ಫಲಭರಿತವಾದಂತಹ ಸಮೃದ್ಧಿ ಆಗಿರತಕ್ಕಂತಹ ಒಂದು ಪ್ರದೇಶವನ್ನ ಬಿಟ್ಟು ಬರಬೇಕು, ತನ್ನ ಸ್ವಂತ ಮನೆಯನ್ನ, ಸಂಬಂಧಿಕರನ್ನ, ಬಂಧು ಬಳಗವನ್ನ, ಸ್ವದೇಶವನ್ನ ಬಿಟ್ಟು ಬರಬೇಕು ಎಂಬುದಾಗಿ ದೇವರು ಕರೀತಕ್ಕಂಥನಾಗಿದ್ದಾನೆ. ಕರೆದಂತ ಮಾತಿಗೆ ವಿಧೇಯನಾಗಿ ನಂಬಿಕೆಯಿಂದ ಆ ಸ್ಥಳವನ್ನು ಬಿಟ್ಟು ಬರತಕ್ಕಂಥನಾಗಿದ್ದಾನೆ. ಎರಡನೇ ಸಾರಿ ಆತನ ನಂಬಿಕೆಯನ್ನ ದೇವರು ಪರೀಕ್ಷಿಸ್ತಕ್ಕಂಥವರಾಗಿದ್ದಾರೆ. ಹೇಗೆಂದ್ರೆ ಅಬ್ರಹಾಮನಿಗೆ 100 ಇರಬೇಕಾದ್ರೆ ಅವನಿಗೆ ದೇವರು ವಾಗ್ದಾನದ ಪುತ್ರನನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಹೆಚ್ಚು ಕಡಿಮೆ 100 ಸಹ ಅವನಿಗೆ ಮಕನಿಲ್ಲದೆ, ಮಕ್ಕಳಿಲ್ಲದೆ ಅವನು ಜೀವಿಸ್ತಕ್ಕಂಥವನಾಗಿದ್ದಾನೆ. ತನಗೆ ಯಾವುದೇ ರೀತಿಯಲ್ಲಿ ವಂಶಾಭಿವೃದ್ಧಿಗೆ ಯಾವುದೇ ರೀತಿಯಲ್ಲಿ ಇಲ್ಲದೆ ಆತನು ಜೀವಿಸ್ತಕ್ಕಂಥವನಾಗಿದ್ದಾನೆ. ಅಂತಹ ಒಂದು ಸಂದರ್ಭದಲ್ಲಿ ದೇವರು ಅವನಿಗೆ ಒಂದು ಮಗನನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಆ ಮಗನನ್ನು ಕೊಟ್ಟು ವಾಗ್ದಾನದ ಪುತ್ರನು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಆ ವಾಗ್ದಾನದ ಪುತ್ರನನ್ನ ಈಗ ದೇವರು ಕೇಳ್ತಕ್ಕಂಥವನಾಗಿದ್ದಾನೆ, ನಿನ್ನ ಒಬ್ಬನೇ ಮಗನಾದಂತಹ ಇಸಾಕನನ್ನ ನಾನು ತೋರಿಸ್ತಕ್ಕಂತಹ ಮೋರಾಯ ದೇಶಕ್ಕೆ ಹೋಗಿ ಅಲ್ಲಿ ಆ ಬೆಟ್ಟದ ಮೇಲೆ ಸರ್ವಾಂಗವಾಗಿ ನನಗೆ ಅರ್ಪಿಸಬೇಕು ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಸ್ವದೇಶವನ್ನ, ಬಂಧು ಬಳಗವನ್ನ, ಎಲ್ಲವನ್ನ ಬಿಟ್ಟು ಬರತಕ್ಕಂಥದ್ದು ಅದು ಒಂದು ವೇಳೆ ಸಾಧ್ಯ ಎಂಬುದಾಗಿ ನಾವು ಭಾವಿಸಬಹುದು. ಆದರೆ ಇಲ್ಲಿ ನಾವು ನೋಡುವಂತಹ ಒಂದು ಮಹಾ ಉನ್ನತವಾದಂತಹ ವಿಚಾರವೇನೆಂದ್ರೆ, ನಿನ್ನ ಒಬ್ಬನೇ ಮಗನನ್ನ ನನಗೆ ಬಲಿಯಾಗಿ ಸರ್ವಾಂಗ ಹೋಮವಾಗಿ ಕೊಡಬೇಕು ಅನ್ನುವಂತಹ ಆ ಒಂದು ವಿಚಾರ ಇದೆಯಲ್ಲ, ಅದು ಎಲ್ಲರಿಗೂ ಸಹ ಒಂದು ಅಸಾಧ್ಯವಾದಂತಹ ಕಾರ್ಯ. ಆದರೆ ದೇವರು ಅಬ್ರಹಾಮನನ್ನ ಪರೀಕ್ಷಿಸ್ತಕ್ಕಂಥನಾಗಿದ್ದಾನೆ. ಅಬ್ರಹಾಮನು ಯಾವ ರೀತಿಯಲ್ಲಿ ತನ್ನ ನಂಬಿಕೆಯನ್ನ ಮತ್ತೆ ನವೀಕರಿಸ್ತಕ್ಕಂಥವನಾಗಿದ್ದಾನೆ, ತನ್ನ ನಂಬಿಕೆಯನ್ನ ದೇವರಿಗೆ ಹೇಗೆ ತೋರಿಸ್ತಕ್ಕಂಥವನಾಗಿದ್ದಾನೆ ಅಂದ್ರೆ ಅದ್ಭುತ. ಪ್ರಿಯ ಕೇಳುಗರೆ, ದೇವರು ಹೇಳಿದಂತ ಮಾತಿಗೆ ಆತನು ವಿಧೇಯನಾಗಿ ತನ್ನ ಸ್ವದೇಶವನ್ನ ಬಿಟ್ಟು ಹೋದನು. ಈಗ ದೇವರು ಹೇಳಿದಂತಹ ಅದೇ ಮಾತಿಗೆ ತನ್ನ ಮಗನನ್ನ ಸರ್ವಾಂಗ ಹೋಮವಾಗಿ ದೇವರಿಗೆ ಅರ್ಪಿಸಲು ಸಿದ್ಧನಾಗ್ತಕ್ಕಂಥವನಾಗಿದ್ದಾನೆ. ದೇವರ ವಾಕ್ಯವನ್ನು ನಾವು ನೋಡುವುದಾದ್ರೆ ಆದಿಕಾಂಡ ಪುಸ್ತಕ 22:16-18 ನಾವು ಓದುವುದಾದ್ರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥ ಿದ್ದಾನೆ. ಅದೇನೆಂದರೆ ಪ್ರಿಯ ಕೇಳುಗರೆ, ನೀನು ನಿನ್ನ ಒಬ್ಬನೇ ಮಗನನ್ನ ಸಮರ್ಪಿಸುವುದಕ್ಕೆ ಹಿಂತೆಗೆದೆ ಹೋದುದರಿಂದ ಯಹೋವನಾದ ನಾನು ನಿನಗೆ ಪ್ರಮಾಣವಾಗಿ ಹೇಳುವುದೇನೆಂದರೆ, ನಾನು ನಿನ್ನನ್ನ ಆಶೀರ್ವದಿಸೇ ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನ ಅಧಿಕವಾಗಿ ಹೆಚ್ಚಿಸುವೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮಾತ್ರವಲ್ಲದೆ ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ, ಅದನ್ನ ಆಕಾಶದ ನಕ್ಷತ್ರಗಳಿಗಿಂತಲೂ ಸಮುದ್ರದ ತೀರದಲ್ಲಿರುವ ಮಳೆಯಂತೆಯೂ ಅಸಂಖ್ಯಾತವಾಗುವಂತೆ ಮಾಡುವೆನು, ಅವರು ಶತ್ರುಗಳ ಪಟ್ಟಣವನ್ನ ಸ್ವಾಸ್ಥ್ಯವಾಗಿ ಮಾಡಿಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇಲ್ಲಿ ನಾವು ನೋಡ್ತಕ್ಕಂತಹ ಒಂದು ಅದ್ಭುತವಾದಂತಹ ವಿಚಾರವೇನೆಂದ್ರೆ, ಅಬ್ರಹಾಮನು ದೇವರು ಹೇಳಿದಂತಹ ಮಾತಿಗೆ ಪರಿಪೂರ್ಣನಾಗಿ ವಿಧೇಯನಾಗ್ತಕ್ಕಂಥವನಾಗಿದ್ದಾನೆ. ಎಲ್ಲಕ್ಕಿಂತ ಮನ ನೋಯಿಸುವಂತಹ ಒಂದು ದೃಶ್ಯ ಏನೆಂದರೆ ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಬ್ರಹಾಮನು ತನ್ನ ಮಗನನ್ನ ಆ ಮೋರಾಯ ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥವನಾಗಿದ್ದಾನೆ. ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. 22ನೇ ಅಧ್ಯಾಯ ಆದಿಕಾಂಡ 7 ಮತ್ತು 8ನೇ ವಚನವನ್ನ ಓದಬೇಕಾದ್ರೆ, ಅನಂತರ ಅಬ್ರಹಾಮನು ಯಜ್ಞಕ್ಕೆ ಬೇಕಾದಂತಹ ಕಟ್ಟಿಗೆಯನ್ನ ತನ್ನ ಮಗನಾದ ಈಸಾಕನ ಮೇಲೆ ಒರೆಸಿ ತನ್ನ ಕೈಯಲ್ಲೇ ಬೆಂಕಿಯನ್ನ ಕತ್ತಿಯನ್ನ ತೆಗೆದುಕೊಂಡು ಅವರಿಬ್ಬರೂ ಹೊರಟರು. ಹೋಗುವಾಗ ಈಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪಾ ಎಂದು ಕರೆಯಲು ಅಬ್ರಹಾಮನು, ಏನು ಮಗನೇ ಎಂದು ಈಸಾಕನನ್ನ, ಹೀಗೋ ಬೆಂಕಿಯು ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದಂತಹ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನ ದೇವರೇ ಒದಗಿಸುವನು ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಎಂತಹ ಒಂದು ಮಹಾಪರೀಕ್ಷೆ ಪ್ರಿಯ ಕೇಳುಗರೆ, ಇಂತಹ ಮಹಾಪರೀಕ್ಷೆಯಲ್ಲಿ ಅಬ್ರಹಾಮನು ಉತ್ತೀರ್ಣನಾಗ್ತಕ್ಕಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ? ನಂಬಿಕೆಯಿಂದ. ನಂಬಿಕೆಯ ಮೂಲಕ ಆತನು ವಿಧೇಯನಾಗ್ತಕ್ಕಂಥವನಾಗಿದ್ದಾನೆ. ಹೇಗೆ ತನ್ನ ಮಗನನ್ನ ಬಲಿ ಕೊಡಲು ಆತನು ಮುಂದೆ ಬರತಕ್ಕಂಥವನಾಗಿದ್ದಾನೆ ಅಂದ್ರೆ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 17ನೇ ವಚನವನ್ನ ಓದಬೇಕಾದ್ರೆ, ಅಬ್ರಹಾಮನು ಪರೀಕ್ಷಿಸಲ್ಪಟ್ಟಾಗ ಈಸಾಕನನ್ನ ನಂಬಿಕೆಯಿಂದಲೇ ಸಮರ್ಪಿಸಿದನು. ಆ ವಾಗ್ದಾನಗಳನ್ನ ಹೊಂದದ ಅವನು, ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು ಎಂದು ದೇವರು ಅವನಿಗೆ ಹೇಳಿದರು. ತನ್ನ ಏಕಪುತ್ರನನ್ನ ಅರ್ಪಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇಲ್ಲಿ ನಾವು ಗಮನಿಸ್ತಕ್ಕಂತಹ ಅತ್ಯಂತ ಅದ್ಭುತವಾದಂತಹ ಒಂದು ಸಂದೇಶವೇನೆಂದರೆ, ನಂಬಿಕೆಯಿಂದ ಹೇಗೆ ನಾವು ವಿಧೇಯರಾಗ್ತಕ್ಕಂಥದ್ದು. ಅಬ್ರಹಾಮನಿಗೆ ಮುಂದೆ ಹಿಂದೆ ಯಾವುದೂ ಸಹ ಗೊತ್ತಿಲ್ಲ, ಕರೆದಂತಹ ಮಾತಿಗೆ ವಿಧೇಯನಾಗಿ ನಂಬಿಕೆಯಿಂದ ಹೊರಟನು. ಆ ಒಂದು ವಾಗ್ದಾನದ ದೇಶವನ್ನು ಆತನು ಪಡೆದುಕೊಂಡನು. ನಿನ್ನ ಸಂತತಿಯಿಂದಲೇ ಈ ಎಲ್ಲಾ ಸಂತತಿಗಳು ಬೆಳೀತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳಿದನು. ಅದೇ ಸಂತತಿಯ ಒಬ್ಬನೇ ಮಗನನ್ನ ದೇವರು ಕೇಳ್ತಕ್ಕಂಥವರಾಗಿದ್ದಾರೆ. ಆಗ ಅಬ್ರಹಾಮನು ತನ್ನ ಮಗನನ್ನ ಮುಂದೆ ಹಿಂದೆ ಏನು ಯೋಚಿಸದೆ ಬಲಿಸಲಿಸಕ್ಕೆ ತರತಕ್ಕಂಥನಾಗಿದ್ದಾನೆ. ಯಾಕೆ? ಯಾಕೆಂದ್ರೆ ನಂಬಿಕೆಯಿಂದ ಸಮರ್ಪಿಸ್ತಕ್ಕಂಥನಾಗಿದ್ದಾನೆ. ನಂಬಿಕೆಯಿಂದ ಆತನು ವಿಧೇಯನಾಗ್ತಕ್ಕಂಥನಾಗಿದ್ದಾನೆ. ಅಬ್ರಹಾಮನ ಈ ಕೃತ್ಯ ಯಾವುದಕ್ಕೆ ಸಾಕ್ಷಿಯಾಗಿದೆ ಅಂದ್ರೆ, ಯಾಕೋಬನ ಪುಸ್ತಕ 2ನೇ ಅಧ್ಯಾಯ 21ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ನಮ್ಮ ಪಿತೃವಾದ ಅಬ್ರಹಾಮನು ತನ್ನ ಮಗನಾದ ಈಸಾಕನನ್ನ ಯಜ್ಞವೇದಿಯ ಮೇಲೆ ಸಮರ್ಪಿಸಿದಾಗ ನೀತಿವಂತನೆಂದು ನಿರ್ಣಯವನ್ನ ಹೊಂದಿದ್ದು ನಂಬಿಕೆಯ ಕ್ರಿಯೆಗಳಿಂದಲ್ಲವೇ ಎಂಬುದಾಗಿ ಯಾಕೋಬ ತಿಳಿಸ್ತಕ್ಕಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಅಂದ್ರೆ, ಆತನು ನಂಬಿಕೆಯಿಂದ ಆತನು ವಿಧೇಯನಾಗ್ತಕ್ಕಂಥವನಾಗಿದ್ದಾನೆ. ತನ್ನ ನಂಬಿಕೆಯಿಂದ ಕ್ರಿಯೆಗಳನ್ನ ತೋರಿಸ್ತಕ್ಕಂಥವನಾಗಿದ್ದಾನೆ. ನಂಬಿಕೆಯ ಮೂಲಕವಾಗಿ ಆತನು ತನ್ನ ಕ್ರಿಯೆಯನ್ನ ತೋರ್ಪಡಿಸ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮಾತ್ರ ಅಲ್ಲ, 22ನೇ ವಚನ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಕಾರ್ಯ ಮಾಡಿತು ಮತ್ತು ಆ ಕ್ರಿಯೆಗಳಿಂದಲೇ ಅವನ ನಂಬಿಕೆಯ ಉದ್ದೇಶವು ನೆರವೇರಿತು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಅಬ್ರಹಾಮನು ಹೇಗೆ ನೀತಿವಂತನಾದನು ಅಂದರೆ, ನಂಬಿಕೆಯ ಮೂಲಕ. ಪ್ರಿಯ ಕೇಳುಗರೆ, ಅದೇ ನಂಬಿಕೆ ನಮ್ಮಲ್ಲೂ ಸಹ ಇರಬೇಕು. ಆ ನಿಜವಾದ ನಂಬಿಕೆ ಅಂದರೆ ಏನು ಅಂದರೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಸುನ್ನತಿಯಾದರೂ ಆಗದೇ ಇದ್ದರೂ ಪ್ರಯೋಜನವಿಲ್ಲ, ಆದರೆ ಅವರಲ್ಲಿ ಪ್ರೀತಿಯಿಂದ ಹೊರಹೊಮ್ಮುವ ನಂಬಿಕೆಯೇ ಪ್ರಯೋಜನವಾಗಿದೆ. ನಮ್ಮ ಕಾರ್ಯ, ನಮ್ಮ ಎಲ್ಲ ರೀತಿಯ ಹೊರನೋಟದ ಸಂಪ್ರದಾಯ, ಆಚಾರ ವಿಚಾರಗಳಿಂದ ಏನು ಪ್ರಯೋಜನ ಇಲ್ಲ, ಆದರೆ ಪ್ರೀತಿಯಿಂದ ಹೊರಹೊಮ್ಮುವಂತಹ ನಂಬಿಕೆಯೇ ಪ್ರಯೋಜನ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಅಬ್ರಹಾಮ ದೇವರ ಮೇಲೆ ಅಗಾಧವಾದಂಥ ಪ್ರೀತಿಯನ್ನು ಇಟ್ಟಿದನು. ಆ ಪ್ರೀತಿಯ ನಿಮಿತ್ತವಾಗಿ ಅವನು ನಂಬಿಕೆಯಿಂದ ಆ ಸ್ವದೇಶವನ್ನು ಬಿಟ್ಟು ಬರ್ತಕ್ಕಂಥನಾಗಿದ್ದಾನೆ. ನಂಬಿಕೆಯಿಂದಲೇ ತನ್ನ ಒಬ್ಬನೇ ಮಗನನ್ನ ಬಲಿ ಸಲ್ಲಿಸಲು ಬರ್ತಕ್ಕಂಥನಾಗಿದ್ದಾನೆ. ಈ ಒಂದು ನಂಬಿಕೆ ಯಾವ ರೀತಿಯಲ್ಲಿ ಕೃಪೆಯೊಂದಿಗೆ ಹೊಂದಾಣಿಕೆ ಆಗಿದೆ ಅಂದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಆತನ ಹೆಸರಿಗಾಗಿ ಎಲ್ಲಾ ಜನಾಂಗದವರು ನಂಬಿಕೆಗೆ ವಿಧೇಯರಾಗುವಂತೆ ಆತನಿಂದ ನಾವು ಕೃಪೆಯನ್ನ ಅಪೋಸ್ತಲತನವನ್ನ ಹೊಂದಿದ್ದೇವೆ ಎಂಬುದಾಗಿ ಪೌಲನು ಬರೀತಕ್ಕಂಥವನಾಗಿದ್ದಾನೆ. ಮತ್ತೊಂದು ವಾಕ್ಯವನ್ನ ನಾವು ಗಮನಿಸುವುದಾದರೆ, ಈ ನಿಮಿತ್ತವಾಗಿಯೇ ಅಪೋಸ್ತಲ ಕೃತ್ಯಗಳು 6ನೇ ಅಧ್ಯಾಯ 7ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ವಾಕ್ಯವು ಪ್ರಬಲವಾಯಿತು, ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂದಿತು, ಯಾಜಕರಲ್ಲಿಯೂ ಬಹುಜನರಲ್ಲಿಯೂ ಕ್ರಿಸ್ತನ ನಂಬಿಕೆ ಒಳಗಾಗುತ್ತಾ ಬಂದರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಅಬ್ರಹಾಮನ ಒಂದು ನಂಬಿಕೆ ಅದು ಸತ್ಯವೇದದಲ್ಲಿ ಏಳ ತೀರದು ಆತರವಾದಂತಹ ಭಯಂಕರವಾದಂತಹ ನಂಬಿಕೆಯನ್ನ ಆತನು ದೇವರ ಮೇಲೆ ಇಟ್ಟಿದ್ದನು. ಅದೇ ರೀತಿಯಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದಿ ಅಪೋಸ್ತಲರ ಕಾಲದಲ್ಲಿಯೂ ಸಹ ದೇವರ ಮೇಲೆ ನಂಬಿಕೆ ಇಟ್ಟು ಸುವಾರ್ತೆಯನ್ನು ಸಾರಿದರು. ನಂಬಿದಂತಹ ಜನಗಳು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಟ್ಟು ಸ್ಥಿರವಾದಂತಹ ಒಂದು ಪರಿಶುದ್ಧವಾದಂತಹ ಸತ್ಯದಲ್ಲಿ ಆದಿ ಸಭೆ ಜನಗಳು ಜೀವಿಸುವುದರ ಮೂಲಕವಾಗಿ ಸಭೆ ದಿನದಿಂದ ದಿನಕ್ಕೆ ಹೆಚ್ಚಾಯಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರ ಒಬ್ಬ ಮನುಷ್ಯನ ಜೀವಿತದಲ್ಲಿ ವಿಧೇಯತ್ವವನ್ನ ದೇವರು ಹೇಗೆ ಎದುರು ನೋಡ್ತಕ್ಕಂಥವನಾಗಿದ್ದಾನೆ ಅಂದ್ರೆ ಪ್ರತಿ ಒಂದು ಚಿಕ್ಕ ಚಿಕ್ಕ ಕಾರ್ಯದಲ್ಲಿಯೂ ವಿಧೇಯತ್ವವನ್ನೇ ಎದುರು ನೋಡ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರ ನಾವು ನೋಡ್ತಕ್ಕಂಥವರಾಗಿದ್ದೇವೆ 1 ಸಾಮುವೇಲ 15:22 ಅದಕ್ಕೆ ಸಾಮುವೇಲನು ಯಹೋವನು ವಿಧೇಯತ್ವವನ್ನ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೆಯೋ, ಯಜ್ಞವನ್ನರ್ಪಿಸುವುದಕ್ಕಿಂತ ಆತನ ಆಜ್ಞೆ ಪಾಲನೆ ಉತ್ತಮವಾಗಿದೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತೆ ವಿಶಿಷ್ಟವಾದದ್ದು, ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಸಮುವೇಲನ ಒಂದು ವಿಚಾರವನ್ನ ನಾವು ಈಗಾಗಲೇ ಕಲಿತಿದ್ದೇವೆ. ಸಮುವೇಲನು ಪ್ರವಾದಿ ಆಗಿದ್ದನು, ಆದರೆ ಸೌಲ ಮೊದಲನೆಯ ಅರಸನಾಗಿದ್ದನು ಇಸ್ರಾಯೇಲರಿಗೆ. ಆದರೆ ಅಂತಹ ಸಂದರ್ಭದಲ್ಲಿ ದೇವರು ಸೌಲನಿಗೆ ಅಮಲೇಖರು ಅಂತಕ್ಕಂತಹ ಆ ಒಂದು ಜನಾಂಗವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದರೆ ಆತನು ಹೋಗಿ ಕೊಬ್ಬಿದ ಟಗರುಗಳನ್ನ ದೇವರಿಗೆ ಅರ್ಪಿಸಲು ತರತಕ್ಕಂಥವನಾಗಿದ್ದಾನೆ. ಅವನು ದೇವರ ಮಾತಿಗೆ ಅವಿಧೇಯನಾಗ್ತಕ್ಕಂಥವನಾಗಿದ್ದಾನೆ. ದೇವರು ಹೇಳಿದರು ಎಲ್ಲವನ್ನು ಸಹ ಸಂಪೂರ್ಣವಾಗಿ ನಾಶ ಮಾಡಬೇಕೆಂಬುದಾಗಿ. ಆದರೆ ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಸೌಲ ತೆಗೆದುಕೊಂಡು ಬರ್ತಕ್ಕಂಥವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಸಮುವೇಲ ಹೇಳ್ತಕ್ಕಂಥವನಾಗಿದ್ದಾನೆ, ಪ್ರವಾದಿಯಾಗಿ, ದೇವರು ನಿನ್ನನ್ನು ತಳ್ಳಿಬಿಟ್ಟಿದ್ದಾನೆ, ಯಹೋವನು ವಿಧೇಯತ್ವವನ್ನು ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೆಯೋ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ನಾವು ಹಣ ಆಸ್ತಿ ಎಲ್ಲವನ್ನ ದೇವರ ಸೇವೆಗೆ ಕೊಡಬಹುದು, ಆದರೆ ದೇವರ ಆಜ್ಞೆಗಳಿಗೆ ನಾವು ವಿಧೇಯರಾಗದೆ ಹೋದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಪ್ರಿಯ ಕೇಳುಗರೆ, ಅಬ್ರಹಾಮ ಆತನ ಜೀವಿತದಲ್ಲಿ ವಿಧೇಯತ್ವವನ್ನು ತೋರಿಸ್ನು, ಬೇರೆ ಏನನ್ನ ತೋರಿಸಲಿಲ್ಲ. ತನ್ನ ಸ್ವಂತ ಒಬ್ಬನೇ ಮಗನನ್ನ ದೇವರಿಗೆ ಕೊಡುವ ರೀತಿಯಲ್ಲಿ ಆತನ ನಂಬಿಕೆ ಎಂತದ್ದು ಎಂಬುದನ್ನ ತನ್ನ ವಿಧೇಯತ್ವದ ಮೂಲಕವಾಗಿ ತೋರಿಸಿದನು. ಆ ನಿಮಿತ್ತವಾಗಿ ಆತನು ನಂಬಿಕೆಯ ಪಿತನಾದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದೇ ಒಂದು ವಿಚಾರವನ್ನ ಸೌಲನ ಜೀವಿತದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಸೌಲನು ಅವಿಧೇಯನಾದನು. ಪ್ರಿಯ ಕೇಳುಗರೆ, ಒಂದು ಚಿಕ್ಕ ವಿಚಾರದಲ್ಲಿ ಅವಿಧೇಯನಾದನು, ಆದರೆ ದೇವರು ಅವನನ್ನ ತಳ್ಳಿಬಿಟ್ಟನೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರು ಪ್ರತಿ ಒಂದು ಚಿಕ್ಕ ಚಿಕ್ಕ ವಿಚಾರದಲ್ಲೂ ಸಹ ವಿಧೇಯತ್ವವನ್ನು ನೋಡ್ತಕ್ಕಂಥವರಾಗಿದ್ದಾರೆ. ಯೇಸು ಸ್ವಾಮಿ ನಮಗೆ ಉದಾಹರಣೆ. ಯೇಸು ಸ್ವಾಮಿ ಎಲ್ಲಿವರೆಗೆ ಆತನು ದೇವರ ಮಾತಿಗೆ ವಿಧೇಯನಾದನು ಅಂದ್ರೆ ಆ ಪರಲೋಕದ ವೈಭವವನ್ನು ಬಿಟ್ಟು ಈ ಲೋಕಕ್ಕೆ ಬಂದನು. ಈ ಲೋಕಕ್ಕೆ ಬಂದು ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2:8 ಓದಬೇಕಾದರೆ ಆತನು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಸಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಎಲ್ಲಿವರೆಗೆ ವಿಧೇಯನಾದನು ಅಂದರೆ ಆ ಸಿಲುಬೆಯ ಮರಣವನ್ನು ಹೊಂದುವಷ್ಟು ಆತನು ವಿಧೇಯನಾದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಮ್ಮ ಜೀವಿತದಲ್ಲಿ ಪ್ರಿಯ ಕೇಳುಗರೆ, ನಾವು ಹೇಗೆ ಜೀವಿಸ್ತಕ್ಕಂಥವರಾಗಿದ್ದೇವೆ? ಚಿಕ್ಕ ಚಿಕ್ಕ ವಿಚಾರಗಳಲ್ಲಿಯೂ ಸಹ ಇದು ಓಕೆ, ಏನೂ ಇಲ್ಲ, ಏನು ಸಮಸ್ಯೆ ಇಲ್ಲ ಎಂಬುದಾಗಿ ನಾವು ಬಿಟ್ಟು ಬಿಡ್ತಕ್ಕಂಥವರಾಗಿದ್ದೇವೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಚಿಕ್ಕ ಚಿಕ್ಕ ಮಾತುಗಳಿಗೂ ಸಹ ವಿಧೇಯತ್ವವನ್ನು ದೇವರು ನಮ್ಮಿಂದ ಎದುರು ನೋಡ್ತಕ್ಕಂಥವನಾಗಿದ್ದಾನೆ. ವಿಧೇಯತ್ವ ಪಾಠ ಎಷ್ಟು ದೊಡ್ಡದು ಎಂಬುದಾಗಿ ನಾವು ನೋಡಬೇಕಾದ್ರೆ ಅದರಿಂದ ಬರ್ತಕ್ಕಂತಹ ಒಂದು ಪರಿಣಾಮ ಏನೆಂಬುದಾಗಿ ನಾವು ನೋಡಬೇಕಾದ್ರೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 5:8 ತಿಳಿಸ್ತಕ್ಕಂಥದ್ದಾಗಿದೆ. ಹೀಗೆ ಆತನು ಮಗನಾಗಿದ್ದರು ತಾನು ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತ್ವವನ್ನ ಕಲಿತುಕೊಂಡನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೇವರು ಹೀಗೆ ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕೊಡುವುದರ ಮೂಲಕವಾಗಿ ಆತನು ವಿಧೇಯತ್ವ ಅಂದ್ರೆ ಏನು ಎಂಬುದನ್ನ ತೋರಿಸಿಕೊಟ್ಟನು. ಪ್ರಿಯ ಕೇಳುಗರೆ, ಅಬ್ರಹಾಮನ ಜೀವಿತದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ ಆತನು ಯಾವ ರೀತಿಯಲ್ಲಿ ವಿಧೇಯನಾದನು ಎಂಬುದಾಗಿ. ಆದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನಾವು ವಿಧೇಯರಾಗದೆ ಸುಮ್ಮನೆ ದೇವರ ಆಜ್ಞೆಗಳನ್ನ ಸಂಪ್ರದಾಯಗಳನ್ನ ಕೈಗೊಂಡು ನಡೆಯುವುದರಿಂದ ಏನೂ ಪ್ರಯೋಜನ ಇಲ್ಲ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರ ಮಾರ್ಕನು ಬರೆದ ಸುವಾರ್ತೆ 7:9 ತಿಳಿಸ್ತಕ್ಕಂಥದ್ದಾಗಿದೆ. ಆತನು ಇನ್ನೂ ಅವರಿಗೆ, ನೀವು ನಿಮ್ಮ ಸಂಪ್ರದಾಯಗಳನ್ನ ಪಾಲಿಸುವುದಕ್ಕಾಗಿ ಬಹು ಜಾಣತನದಿಂದ ದೇವರ ಆಜ್ಞೆಯನ್ನ ನಿರ್ಲಕ್ಷಿಸುತ್ತೀರಿ ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಾವು ಇವತ್ತಿನ ದಿನದಲ್ಲಿ ಯಾವ ರೀತಿಯಲ್ಲಿ ನಮ್ಮ ವಿಧೇಯತ್ವವನ್ನು ತೋರಿಸ್ತಕ್ಕಂಥವರಾಗಿದ್ದೇವೆ? ನಂಬಿಕೆಯಿಂದ ವಿಧೇಯರಾಗಬೇಕು. 1 ಪೇತ್ರ 1:22 ಓದಬೇಕಾದ್ರೆ, ನೀವು ಸತ್ಯ ಉಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನ ಸುದ್ದಿ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದಂತಹ ಸಹೋದರ ಪ್ರೀತಿ ಉಳ್ಳವರಾಗಿರತಕ್ಕದ್ದು. ಈಗಿರಲಾಗಿ ಒಬ್ಬರನ್ನೊಬ್ಬರು ಶುದ್ಧ ಪರಿಶುದ್ಧದಿಂದಲೂ ಯಥಾರ್ಥವಾಗಿಯೂ ಪ್ರೀತಿಸಿರಿ ಎಂಬುದಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ಸತ್ಯ ಉಪದೇಶವನ್ನು ಹೊಂದಿಕೊಂಡಂತ ನಾವು ಅಬ್ರಹಾಮನ ರೀತಿಯಲ್ಲಿ ಪ್ರತಿ ಒಂದು ವಿಚಾರಕ್ಕೂ ವಿಧೇಯರಾಗಬೇಕು. ಯೇಸು ಕ್ರಿಸ್ತನ ರೀತಿಯಲ್ಲಿ ಸಿಲಿಬೆಯ ಹಂತದವರೆಗೂ ಆತನು ವಿಧೇಯನಾದನಲ್ಲ, ಅದೇ ರೀತಿಯಾಗಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಬೇಕು. ಪ್ರಿಯ ಕೇಳುಗರೆ, ಈ ರೀತಿಯಾಗಿ ವಿಧೇಯರಾದರೆ ಯೆಶಾಯನ ಪ್ರವಾದನೆ ಗ್ರಂಥ 1:19 ವಚನ ತಿಳಿಸತಕ್ಕಂಥದ್ದಾಗಿದೆ. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನ ಅನುಭವಿಸುವಿರಿ. ನಾವು ದೇವರು ಹೇಳಿದಂತಹ ಮಾತಿಗೆ ನಾವು ವಿಧೇಯರಾದರೆ ನಾವು ಜೀವಿಸತಕ್ಕಂತಹ ಈ ಲೋಕದಲ್ಲಿ ದೇವರು ನಮ್ಮನ್ನ ಮೇಲ್ ಮಾಡತಕ್ಕಂಥವನಾಗಿದ್ದಾನೆ, ಎಲ್ಲರಿಗಿಂತ ಉನ್ನತ ಸ್ಥಳದಲ್ಲಿ ಇರ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಆದ್ದರಿಂದ ನಾವು ನಂಬಿಕೆಯಿಂದ ದೇವರ ಪ್ರತಿಯೊಂದು ಮಾತಿಗೂ ನಾವು ವಿಧೇಯರಾಗೋಣ. ಅಬ್ರಹಾಮನ ರೀತಿಯಲ್ಲಿ ನಾವು ವಿಧೇಯರಾಗೋಣ. ಯೇಸು ಸ್ವಾಮಿಯ ರೀತಿಯಲ್ಲಿ ನಾವು ವಿಧೇಯರಾಗೋಣ. ಪ್ರಿಯ ಕೇಳುಗರೆ, ಕ್ರಿಸ್ತನ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನಾವು ಬರ್ತಕ್ಕಂಥ ಪ್ರತಿಯೊಂದು ಶೋಧನೆಯನ್ನ ಎದುರಿಸಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಕೃಪೆಯಿಂದ, ನಿನ್ನ ವರದಾನದಿಂದ ಸ್ವಾಮಿ, ಈ ಒಂದು ದಿನದಲ್ಲಿ ನಂಬಿಕೆಯಿಂದ ಹೇಗೆ ವಿಧೇಯರಾಗ್ತಕ್ಕಂಥದ್ದು ಅನ್ನುವಂಥ ಸತ್ಯವನ್ನು ನಾವು ಕಲಿತೇವೆ ಸ್ವಾಮಿ. ಹೌದು ದೇವ, ನಮ್ಮ ಜೀವಿತದಲ್ಲಿ ನಂಬಿಕೆ ಕಡಿಮೆ ಇದ್ದರೆ ನೀನು ನಂಬಿಕೆಯನ್ನು ಹುಟ್ಟಿಸು ಸ್ವಾಮಿ. ಯಾಕೆಂದರೆ ನಂಬಿಕೆಯನ್ನು ಹುಟ್ಟಿಸ್ತವನು, ನಂಬಿಕೆಯನ್ನು ಪೂರೈಸುವಾತನು ನೀನಾಗಿದ್ದೀಯಾ. ನಿನ್ನ ಮೇಲೆ ದೃಷ್ಟಿ ಇಟ್ಟು ನಾವು ಹೂಡುವಾಗ ನಮ್ಮ ನಂಬಿಕೆಯನ್ನು ನೀನು ಹುಟ್ಟಿಸುವುದರ ಮೂಲಕವಾಗಿ ನಂಬಿಕೆಯಲ್ಲಿ ಸ್ಥಿರವಾಗಿ ನೆಲೆಗೊಂಡು ಸ್ವಾಮಿ ಎಲ್ಲ ಕಾರ್ಯಗಳಿಗೆ ವಿಧೇಯರಾಗಿ ನಿನ್ನ ಪರಲೋಕ ರಾಜ್ಯಕ್ಕೋಸ್ಕರ ಜೀವಿಸಲು ಸಹಾಯ ಮಾಡು. ಕೇಳುವಂತ ನಿನ್ನ ಮಕ್ಕಳನ್ನು ಆಶೀರ್ವದಿಸುವಂತಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.